ಪ್ರಸ್ತಮಾಗಿ ಸೂರ್ಯನಿಂದ ಅಂಧಕಾರ ತುಂಬಾ ರಕ್ತ ಆಯಿತು. ಸೂರ್ಯ ಇರ್ತಿಲ್ಲ ಅವಾಗ, ಬೆಳಕು ಬೇಕಾಗಿತ್ತು. ಯಾಕೆ ಅಂದ್ರೆ ಯಜ್ಞ ಪ್ರಾರಂಭ ಆಗುವಾಗ ಸೂರ್ಯ ಬೇಕು. ಸೂರ್ಯ ಇಲ್ಲ, ಬೆಳಕಿಲ್ಲದೆ ಯಜ್ಞ ಪ್ರಾರಂಭ ಮಾಡಬಾರದು. ಅದಕ್ಕೆ ಸೂರ್ಯನ ಪ್ರತ್ಯಾಮ್ನಾಯ ತನ್ನ ಬೆಳಕಿನಿಂದ ಇಡೀ ಜಗತ್ತಿಗೆ ಬೆಳಕು ಕೊಟ್ಟರಂತೆ. ಏನೋ ಅಲ್ಲಿಗಲ್ಲಿಗೆ ಬೆಳಕು ಹರಡುವುದಲ್ಲ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟರು ಅಂದ್ರೆ ನಮ್ಮ ಮಧ್ವಾಚಾರ್ಯ ಹೇಗಿರಬೇಕು, ಅವರು ತಾಕತ್ತು ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರು ತಮ್ಮ ಅಂಗುಷ್ಠದಿಂದ ಕಾಂತಿಯನ್ನ ರಾತ್ರಿ ಕಾಲದಲ್ಲಿ ಕತ್ತಲಿರುವಾಗ ಅಂಗುಷ್ಠದಿಂದ ಅಂಗುಷ್ಠ ಸ್ಫುಟ ನಗರ ಅಂತ ರೋಷೈವ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಪಾಠವನ್ನ ಮಾಡಿದ್ರು ಅಂದರು. ಪ್ರಭಾಕರ ಮಹರ್ಷಿಗಳೇ ಇಲ್ಲಿ ಜಗತ್ತಿಗೆ ಸೂರ್ಯನಂತೆ ಬೆಳಕು ಕೊಟ್ಟಾಗ ಆಚಾರ್ಯರು ಅಂಗುಷ್ಠದಿಂದ ಕೊಡೋದ್ರಲ್ಲಿ ಏನು ಆಶ್ಚರ್ಯ? ಅವರಿಗೆ ಸಂಕಲ್ಪ ಬರಲಿಲ್ಲ, ಇಡೀ ತಾವು ಬೆಳಗಿ ಜಗತ್ತಿಗೆ ಬೆಳಕು ಕೊಡಬೇಕು ಅಂತ ಸಂಕಲ್ಪ ಬರಲಿಲ್ಲ. ಯಾಕೆ ಪಾಠಕ್ಕೆ ಮಾತ್ರ ಎಷ್ಟಾಗಬೇಕು ಅಷ್ಟು ಸಾಕು ಅಂತ ಅಲ್ಲಿ ಮಾಡಿದರಷ್ಟೇ. ಆ ರೀತಿಯಾಗಿ ಅಂದ್ರೆ ಇವೆಲ್ಲ ನೋಡಿದಾಗ ನಮಗೆ ಅನಿಸುವುದೊಂದೆ, ಆ ಸ್ವಾಮಿ ಎಲ್ಲೆಲ್ಲಿ ಎಂಥ ಶಕ್ತಿ ಪ್ರಕಟ ಮಾಡುತ್ತಾನೋ ಗೊತ್ತಾಗಿ. ಇದನ್ನೇ ದತ್ತಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳಿದ್ರು. ದತ್ತಸ್ವಾತಂತ್ರ್ಯ ಸಂಧಿಯಲ್ಲಿ ಇಷ್ಟು ಭಾಗ ಮಾಡಿಕೊಟ್ಟ, ಇಷ್ಟು ಭಾಗ ಮಾಡಿಕೊಟ್ಟ ಅಂದ್ರೆ ಅಲ್ಲಲ್ಲಿ ನಿಂತು ಭಗವಂತ ತನ್ನ ಶಕ್ತಿ ಪ್ರಕಟ ಮಾಡಿತು ಈ ರೀತಿಯಲ್ಲಿ ಎಂದು ತಿಳಿಸಿಕೊಡುತ್ತಾರೆ. ನಂತರ ರೌದ್ರಾಕ್ಷನ 10 ಜನ ಹೆಣ್ಣು ಮಕ್ಕಳಲ್ಲೂ ಪ್ರಭಾಕರ ಮಹರ್ಷಿ 10 ಮಂದಿ ಗಂಡು ಮಕ್ಕಳನ್ನ ಪಡೀತಾ ಇದ್ದಾರೆ. ಅವರೆಲ್ಲ ಉಗ್ರ ತಪಸ್ಸುಗಳಾದರು ಅಂತ ಹೇಳ್ತಾ ಇದ್ದಾರೆ. ನಂತರ ಇವರೆಲ್ಲರೂ ಕೂಡ ಸ್ವಸ್ಥಾತ್ರೇಯರು ಎಂಬ ಹೆಸರಿನಿಂದ ಋಷಿಗಳಾಗಿ ಗೋತ್ರ ಪ್ರವರ್ತಕರಾದರು ಅಂತ ಹೇಳ್ತಾರೆ. ಇನ್ನು ರೌದ್ರಾಶ್ವನ 3ನೇ ಮಗ ಕಕ್ಷೇಯು, ಆತನಿಗೆ ಸಭಾನರ, ಚಾಕ್ಷುಷ, ಪರಮನ್ಯು ಎಂಬ 3 ಜನ ಮಕ್ಕಳು ಬರ್ತಾ ಇದ್ದಾರೆ. ಸಭಾನರನ ಮಗ ಕಾಲಾನಲ, ಆತ ಮಹಾ ವಿದ್ವಾಂಸನಾಗಿದ್ದ ಅಂತ ಹೇಳ್ತಾರೆ. ನಂತರ ಕಾಲಾನನ ಮಗ ಸೃಂಜಯ, ಸೃಂಜಯನ ಮಗ ಪುರಂಜಯ, ಪುರಂಜಯನ ಮಗ ಇನ್ನೊಬ್ಬ ಜನಮೇಜಯ, ಜನಮೇಜಯನ ಮಗ ಮಹಾಶಾಲ, ಇನ್ನ ಮಹಾಶಾಲನ ಮಗ ಮಹಾಮನಸ ಅಂತ ಹೇಳ್ತಾ ಇದ್ದಾರೆ. ಈ ಮಹಾಶಾಲ ಇಡೀ ಭೂಮಂಡಲದಲ್ಲಿ ಅವನ ಯಶಸ್ಸು ವ್ಯಾಪ್ತ ಆಗಿತ್ತು, ದೇವತೆಗಳು ಹೊಗಳ್ತಾ ಇದ್ರು ಅವರನ್ನ ಅಂತ ಹೇಳ್ತಾರೆ. ನಂತರ ಮಹಾಮನಸನಿಗೆ ಉಶೀನರ ಮತ್ತು ತಿತಿಕ್ಷು ಅಂತ 2 ಮಕ್ಕಳು ಬರ್ತಾ ಇದ್ದಾರೆ. ಉಶೀನರ ರಾಜರ್ಷಿಗಳ ವಂಶದಲ್ಲಿ ಹುಟ್ಟಿರತಕ್ಕಂಥ ಮೃಗ, ಕ್ರಿಮಿ, ನವ, ದರ್ವ, ದ್ವಿಷದ್ವತಿ ಎಂಬ 5 ಜನ ಹೆಣ್ಣಂದಿದ್ದರು. ಅವರಲ್ಲಿ ವಿಶೇಷವಾಗಿ 5 ಜನ ಮಕ್ಕಳು ಹುಡುತಾ ಇದ್ದಾರೆ. ಮೃಗ ಎಂಬ ಪತ್ನಿಯಲ್ಲಿ ಮೃಗ ಎಂಬ ಮಗ, ಕ್ರಿಮಿ ಎಂಬವಳಲ್ಲಿ ಕ್ರಿಮಿ, ನವ ಎಂಬ ನವ, ದರ್ವ ಎಂಬವಳಲ್ಲಿ ಸುವ್ರತ, ದ್ವಿಷದ್ವತಿಯ ಗರ್ಭದಲ್ಲಿ ಶಿಬಿ ಎಂಬವರು ಹುಡುತಾ ಇದ್ದಾರೆ ಅಂತ ಇವರನ್ನೆಲ್ಲ ತಿಳಿಸಿಕೊಟ್ರು. ನಂತರ ಶಿವಿಯ ವಂಶಾವಳಿಯನ್ನ ಚೂರು ತಿಳಿಸಿಕೊಡುತ್ತಾರೆ. ಶಿವಿಗೆ ಅಂದ್ರೆ ಶಿವಿ ಚಕ್ರವರ್ತಿ ಕೇಳುತ್ತೇವಲ್ಲ, ಅವರದ್ದು ಹೇಳ್ತಾ ಇದ್ದಾರೆ. ವೃಷಗರ್ಭ, ಸುವೀರ, ಮದ್ರಕ, ಕೈಕಯ ಅಂತ 4 ಜನ ಮಕ್ಕಳು ಹುಡುತಾ ಇದ್ದಾರೆ. ಅವರ ಹೆಸರುಗಳಿಂದಲೇ ಆಯಾ ಪ್ರಾಂತಗಳು ಪ್ರಸಿದ್ಧ ಆಗಿದೆ. ಕೈಕಯ ಬಂದವರು ಕೈಕಯ ರಾಜ್ಯ ಈ ತರ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಂತರ ತಿತಕ್ಷುವಿನ ವಂಶ ಅವಳನ್ನು ಹೇಳುತ್ತಾರೆ. ತಿತಕ್ಷುವಿನ ಮಗ ಉಷದ್ರಥ, ಉಷದ್ರಥನ ಮಗ ಫೇನ, ಫೇನನ ಮಗ ಸುತಪ, ಸುತಪನ ಮಗ ಬಲಿ. ನಂತರ ಹೇಳ್ತಾರೆ ಈ ಬಲಿ ಆ ಬಲಿ ಒಂದೇನಾ ಅಂದರೆ ಹೌದು ಅಂತಾರೆ. ದಾನವರ ರಾಜನಾಗಿರತಕ್ಕಂಥ ಬಲಿಯೇ ಇನ್ನೊಂದು ರೂಪದಿಂದ ಇಲ್ಲಿ ಬಂದು ಅವತಾರ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ಬಲಿ ಅಂದ್ರೆ ಚಿನ್ನದ ಬತ್ತಳಿಕೆ ಇತ್ತಂತೆ, ಅಂದ್ರೆ ದೇವತೆಗಳ ಸನ್ನಿಧಾನ ಇರುವಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಆ ಬಲಿಯ ಮಕ್ಕಳಲ್ಲಿ ಮೊದಲನೆಯವ ಅಂಗ, ವಂಗ, ಸುಕ್ಷ್ಮ, ಪುಂಡ್ರ, ಕಳಿಂಗ ಅಂತ ಇವರೆಲ್ಲರೂ ಕೂಡ ಅವರವರ ಹೆಸರಿನಿಂದಲೇ ರಾಜ್ಯವನ್ನ ಪ್ರಸಿದ್ಧ ಮಾಡಿದರು ಅಂತ ತಿಳಿಸಿಕೊಳ್ತಾರೆ. ನಂತರ ಭಗವಂತ ವಿಶೇಷವಾಗಿ ಬ್ರಹ್ಮದೇವರಲ್ಲಿದ್ದುಕೊಂಡು ಬ್ರಹ್ಮದೇವರ ಮೂಲಕ 2ನೇ ಸಲ ಹುಟ್ಟಿದ ಬಲಿಗೆ ವರಗಳನ್ನ ಕೊಟ್ಟಿದ್ದಾರಂತೆ. ಮಹಾಯೋಗಿತ್ವಂ ಆಯುಶ್ಚ ಕಲ್ಪಸ್ಯ ಪರಿಮಾಣತಃ, ನಿನಗೆ ಒಂದು ಕಲ್ಪದ ಆಯುಷ್ಯ ಬರಲಿ, ಒಳ್ಳೆ ಮಹಾಯೋಗ್ಯತ್ವ ಬರಲಿ ಅಂತ, ಯುದ್ಧದಲ್ಲಿ ನಿನಗೆ ಅಜೇಯತ್ವ ಬರಲಿ ಅಂತ ತುಂಬಾ ಅನುಗ್ರಹ ಮಾಡುತ್ತಾ ಇದ್ದಾರೆ. ನಂತರ ಬಲಿಜಾದನ ಮಕ್ಕಳೆಲ್ಲರೂ ಕೂಡ ವಿಶೇಷವಾಗಿ ಕ್ಷೇತ್ರದಿರು ಅಂತ ಹೇಳ್ತಾರೆ. ಆತನಿಗೆ ಮಕ್ಕಳಾಗ್ಲಿಲ್ಲ, ಅದಕ್ಕೆ ದೀರ್ಘತಮಸ ಅಂತ ಮುನಿಶ್ರೇಷ್ಠರು ಬಲಿರಾಜನ ಹೆಂಡತಿ ಅಂದ್ರೆ ಎರಡನೇ ಸಲ ಹುಟ್ಟಿದ ಬಲಿರಾಜನ ಹೆಂಡತಿ ಸುಹೇಷ್ಣೆಯಲ್ಲಿ ಎಲ್ಲ ಮಕ್ಕಳು ಹುಟ್ಟರು ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಬಲಿಷ್ಠರು ಮತ್ತು ಯೋಗಾತ್ಮರಾಗಿದ್ದು ಯೋಗವನ್ನ ಧಾರಣೆ ಮಾಡಿದವರು ಅಂತ ಹೇಳ್ತಾ ಇದ್ದಾರೆ. ನಂತರ ಇನ್ನೊಬ್ಬ ಮಗ ಅಲ್ಲಿ ಹೇಳ್ತಾ ಇದ್ದಾರೆ, ಅಂಗನ ಮಗ ದಧಿವಾಹನ, ದಧಿವಾಹನಿಗೆ ದಿವಿರಥ, ದಿವಿರಥನಿಗೆ ವಿಶೇಷವಾದ ಧರ್ಮರಥ ಎಂಬ ಮಗ ಹೊಡತಾ ಇದ್ದಾರೆ. ಧರ್ಮರಥನ ಮಗ ಚಿತ್ರರಥ, ಚಿತ್ರರಥನ ಮಗ ವಿಶೇಷವಾಗಿರತಕ್ಕಂತಹ ದಶರಥ, ದಶರಥನು ಯಾರೋ ಅಲ್ಲ ಬರ್ತಾ ಇದ್ದಾರೆ. ದಶರಥ ಲೋಮಪಾದ ಅಂತ ಹೆಸರಿನಿಂದ ವಿಖ್ಯಾತನಾಗಿದ್ದ. ದಶರಥನ ಮಗಳು ಶಾಂತ, ಈ ಶಾಂತ ಎಂಬವಳನ್ನೇ ಹೇಳ್ತಾ ಇದ್ದಾರೆ. ಋಷ್ಯಶೃಂಗರ ಅನುಗ್ರಹದಿಂದ ಲೋಮಪಾದನಿಗೆ ಹೇಳ್ತಾ ಇದ್ದಾರೆ ಚತುರಂಗ ಅಂತ ಮಗ ಹುಡುತಾ ಇದ್ದಾರೆ. ನಂತರ ಚತುರಂಗನ ಮಗ ಪೃಥುಲಾಕ್ಷ, ಪೃಥುಲಾಕ್ಷನ ಮಗ ಚಂಪ, ಚಂಪನ ಮಗ ಪೂರ್ಣಭದ್ರ ಅಂತ ಹೇಳ್ತಾರೆ, ಹರ್ಯಂಗ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪೂರ್ಣಭದ್ರ ಎಂಬ ಋಷಿ ಅನುಗ್ರಹ ಮಾಡುತ್ತಾ ಇದ್ದಾರೆ ಅವರಿಗೆ. ನಂತರ ಇಲ್ಲಿ ವಿಭಾಂಡಕ ಮಹರ್ಷಿಯ ಮಗನಾಗಿರ್ತಕ್ಕಂಥ ಋಷ್ಯಶೃಂಗ ವಿಶೇಷವಾಗಿ ಐರಾವತವನ್ನ ತಂದು ಹರಿಯಂಗನ ವ್ರತಕ್ಕಾಗಿ ಐರಾವತವನ್ನ ಭೂಮಿಗೆ ಇಳಿಸಿ ಕರ್ಕೊಂಡು ಬಂದರಂತೆ ಋಷ್ಯಶೃಂಗರು. ನಂತರ ಋಷ್ಯಶೃಂಗರದ್ದು ಸ್ಮರಣೆ ಬಂದರೆ ಒಬ್ಬರ ಸ್ಮರಣೆ ಆಗುತ್ತೆ, ಯಾರು ಅಂದ್ರೆ ನಮ್ಮ ಕುತ್ತಿಗೆ ಮಠದ ಹಿರಿಯ ಸ್ವಾಮಿಗಳು, ಇವಾಗಿನ ಸ್ವಾಮಿಗಳ ಗುರುಗಳು. ಅವರಿಗೂ ಎರಡು ಕೋಡು ಬಂದಿತ್ತು ಅಂತ ಹೇಳಿ, ಅಲ್ಲ ಕೋಡು ಬಂದ್ರೆ ಋಷ್ಯಶೃಂಗರು ಅಂತಲ್ಲ, ಸೂಚನೆ ಆಗಿತ್ತು ಅವರಿಗೆ, ಎಲ್ಲ ಜ್ಞಾನಿಗಳಿಗೆಲ್ಲ ಸೂಚನೆ ಆಗಿತ್ತು. ಮಹಾ ತಪಸ್ಸುಗಳು ಸಾಧ್ಯಗಳು ಆಗಿದ್ರು, ಇಡೀ ಉಡುಪಿಯಲ್ಲಿ ಪ್ರಸಿದ್ಧಿ, ಋಷ್ಯಶೃಂಗರೇ ಬಂದಿದ್ದಾರೆ ಅಲ್ಲಿ ಅಂತ. ನಂತರ ಹರಿಯಂಗನ ಮಗ ಭದ್ರರಥ, ಭದ್ರರಥನ ಮಗ ಬೃಹತ್ಕರ್ಮ, ಬೃಹತ್ಕರ್ಮನ ಮಗ ಬೃಹದ್ಧರ್ಮ, ಬೃಹದ್ಧರ್ಮನ ಮಗ ಬೃಹನ್ಮನಸ, ಬೃಹನ್ಮನಸನಿಗೆ ಜಯದ್ರಥ. ಅಲ್ಲ ಬೆಳಿಗ್ಗೆ ನಿದ್ದೆ ಬರ್ತಾ ಇದೆಯಲ್ವಾ, ಒಂದೇ ಪಟ್ಟಿ ಕೇಳ್ತಾ ಇದ್ರೆ ಬರಬಾರದು, ಯಾಕೆಂದ್ರೆ ಸರಿ ಆದ್ರೆ ಅಡ್ಡಿ ಇಲ್ಲ, ಯಾಕೆ ಅಂದ್ರೆ ಇಷ್ಟು ದೃಷ್ಟಿ ಬರಲಿ, ದೃಷ್ಟಿ ಇಷ್ಟೇ ಬರಲಿ, ನಾನು ಕೇಳ್ತಾ ಇರೋದು ರಾಜರ ಹೆಸರು ಮಾತ್ರ ಅಲ್ಲ, ಅವರೊಳಗಿರುವ ಬಿಂಬಮೂರ್ತಿಯ ಹೆಸರುಗಳನ್ನ ಕೇಳ್ತಾ ಇದ್ದೇನೆ. ತ್ರೇತಾಯುಗದಿಂದ ಎಲ್ಲ ಪಟ್ಟಿ ಕೊಡ್ತಾ ಇದ್ದಾರೆ, ಕೃತಯುಗದಿಂದ ಪಟ್ಟಿ ಕೊಡ್ತಾ ಇದ್ದಾರೆ. ಅಲ್ಲಿ ವಂಶಗಳ ಬುಡವನ್ನೆಲ್ಲ ಕೊಡ್ತಾ ಇದ್ದಾರೆ. ಯಾಕೆ ಈ ಬುಡವನ್ನೆಲ್ಲ ಕೇಳಬೇಕು? ನಮ್ ಬುಡ ಭದ್ರ ಆಗ್ಬೇಕಲ್ವಾ, ಅದಕ್ಕೆ ಆ ಬುಡವನ್ನೆಲ್ಲ ಕೊಡ್ತಾ ಇದ್ದಾರೆ. ನಂತರ ಹರಿಯಂಗನ ಮಗ ಭದ್ರರಥ, ಭದ್ರರಥನಿಗೆ ಬೃಹತ್ಕರ್ಮ, ಬೃಹತ್ಕರ್ಮನ ಮಗ ಬೃಹದ್ಧರ್ಮ, ಬೃಹದ್ಧರ್ಮನ ಮಗ ಬೃಹನ್ಮನಸ, ನಂತರ ಬೃಹನ್ಮನಸನಿಗೆ ಜಯದ್ರಥ, ಜಯದ್ರಥನಿಗೆ ದೃಢರಥ, ದೃಢರಥನಿಗೆ ವಿಶ್ವಜಿತ, ವಿಶ್ವಜಿತನ ಮಗ ಕರ್ಣ, ಕರ್ಣನ ಮಗ ವಿಕರ್ಣ. ಯಾರೋ ಅಲ್ಲ, ನಮ್ಮ ಕರ್ಣನೇ, ಎಲ್ಲಿಗೆ ಬಂತು? ಮತ್ತು ಕರ್ಣನ ಅಪ್ಪನ ಹೆಸರೇನು ಅಂದ್ರೆ ಬೆಳೆಸಿದವ ವಿಶ್ವಜಿತ ಅಂತ, ಆತನೇ ಸೂತ ಅಂತ ಕರೆದು ಮತ್ತು ಬರ್ತಾರೆ ಅಲ್ಲಿಗೆ, ಯಾರ್ಯಾರು ಏನು ಎಂಬುದೆಲ್ಲವನ್ನು ತಿಳಿಸಿಕೊಡ್ತಾರೆ. ಹೌದು, ಸೂರ್ಯನ ಮಗನಾಗಿ ಹುಟ್ಟಿದ ಕರ್ಣ ಕುಂತಿದೇವಿ ಬಿಟ್ಟ ಮೇಲೆ ಒಬ್ಬರ ಕೈಗೆ ಸೇರಿದನಲ್ಲ, ಅವರ ಹೆಸರು ಸಾಕು ಮಗ, ಮಗ ಸಾಕಿದ್ರು ಮಗ ಅಂದ್ರೆ ಹೇಳ್ತಾ ಇದ್ದಾರೆ. ನಂತರ ಕರ್ಣನ ಮಗ ವಿಕರ್ಣ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಆ ವಿಕರ್ಣನಿಗೆ 100 ಜನ ಮಕ್ಕಳು ಹುಟ್ಟಿದ್ರು, ಅವರೆಲ್ಲ ಅಂಗವಂಶವನ್ನ ಬೆಳೆಸಿದರು ಅಂಗರ. ಇನ್ನ ಬೃಹತ್ ಧರ್ಮನ ಮಗನಾಗಿರತಕ್ಕಂತಹ ಬೃಹನ್ ಮನಸ್ಸನಿಗೆ ಇಬ್ಬರು ಹೆಂಡಂದ್ರಿದ್ರು. ಅವರೆಲ್ಲರೂ ಕೂಡ ಆ ಇಬ್ಬರು ಛೇದಿ ರಾಜರ ರಾಜಕುಮಾರಿಯರು. ಮೊದಲನೆಯವಳು ಯಶೋದೇವಿ, ಎರಡನೆಯವಳು ಸತ್ಯ. ಅವರಿಂದ ಎರಡು ಭಾಗವಾಗಿ ಆ ವಂಶ ಒಡೆಯಿತು ಅಂತ ಹೇಳ್ತಾ ಇದ್ದಾರೆ. ಯಶೋದೇವಿಯಲ್ಲಿ ಹುಟ್ಟಿದವನೇ ಜಯದ್ರಥ. ಸತ್ಯ ಎಂಬುವಳಲ್ಲಿ ವಿಜಯ ಎಂಬುವರು ಬರ್ತಾ ಇದ್ದಾರೆ. ಇನ್ನ ವಿಶೇಷವಾಗಿ ವಿಜಯನ ಮಗ ಧೃತಿ, ಧೃತಿಯ ಮಗ ಧೃತವ್ರತ, ಧೃತವ್ರತನ ಮಗ ಸತ್ಯಕರ್ಮ ಅಂತ ಹೇಳ್ತಾರೆ. ಸತ್ಯಕರ್ಮನಿಗೆ ಅಧಿರಥ ಎಂಬ, ನೋಡಿ, ಸತ್ಯಕರ್ಮನಿಗೆ ಅಧಿರಥ ಎಂಬ ಸೂತನು ಮಗನಾಗಿ ಹುಟ್ಟಿದ. ಇದು ಸರಿಯಾದ ಮಾತು ನೋಡಬೇಕು. ಕ್ಷತ್ರಿಯನಿಗೆ ಹುಟ್ಟಿದ ಮಗ ಸೂತನಾದ, ಅಂದರೆ ಅವರವರ ಕರ್ಮಾನುಸಾರದ್ದು ಬಂದ್ಬಿಡ್ತದಲ್ಲಿ ಅಂತ. ಆ ಅಭಿರಥನೇ ಕರ್ಣನನ್ನು ಸಾಕು ಮಗನಾಗಿ ತಗೊಂಡ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇದರಿಂದ ಕರ್ಣ ಸೂತನ ಮಗನಾದ, ಸೂತನ ಮಗನಾದ ಅಂತ ತಗೊಳ್ತಾ ಇದ್ದಾರೆ ಇಲ್ಲಿ. ನಂತರ ಕರ್ಣನ ಮಗ ಯಾರು ಅಂದ್ರೆ ಇನ್ನೊಬ್ಬನು ಹೇಳ್ತಾ ಇದ್ದಾರೆ, ವೃಷಸೇನ ಅಂತ ಬರ್ತಾ ಇದ್ದಾರೆ. ವೃಷಸೇನನ ಮಗ ವೃಷ. ಹೀಗೆ ಅಂಗವಂಶದ ವಂಶಾವಳಿಯನ್ನೆಲ್ಲ ಹೇಳಿದೆ. ಅದರಲ್ಲಿ ರೌದ್ರಾಶ್ವನ ಮಗನಾಗಿರತಕ್ಕಂಥ ರುಚೇಯುವಿನ ವಂಶ ಅದನ್ನ ಹೇಳುತ್ತೇನೆ ಅಂತ ಬರ್ತಾ ಇದ್ದಾರೆ. ಕೇಳಿಬಿಡೋಣ, ಮತ್ತೆ ಸಿಗುತ್ತೋ ಇಲ್ವೋ ಅಲ್ವಾ. ನಂತರ ರುಚೇಯು, ಆತನ ಹೆಂಡತಿ ಸಕ್ಷಕನ ಮಗಳಾಗಿರತಕ್ಕಂಥ ಜ್ವಲನಾ ಎಂಬವರು ರುಚೇಯುವಿನ ಹೆಂಡತಿಯಾಗಿದ್ದು, ಅಲ್ಲಿ ಮತಿನಾರ ಎಂಬ ಮಹಾಜ್ಞಾನಿ ರಾಜರ್ಷಿ ಹುಡ್ತಾ ಇದ್ದಾರೆ. ಮತಿನಾರನಿಗೆ ಮೂವರು ಜನ ಮಕ್ಕಳು, ಅದರಲ್ಲಿ ತಂಸು, ಪ್ರತಿರಥ ಮತ್ತು ಸುಬಾಹು ಅಂತ. ಇನ್ನ ಗೌರಿ ಅಂತ ಇನ್ನೊಬ್ಬ ಮಗಳು ಕೂಡ ಇದ್ಲು. ಯಾರೋ ಗೌರಿ ಅಂದ್ರೆ ಅಲ್ಲ, ಈ ಗೌರಿಯೇ ಮಾಂಧಾತ ಮಹಾರಾಜನ ತಾಯಿ ಅಂತ ಹೇಳ್ತಾರೆ. ನಂತರ ಮತಿನಾರನ ಮಕ್ಕಳು, ಹೆಸರು ಕೇಳಿದರಲ್ಲ, ಅವರೆಂಥವರು ಅಂತ ಹೇಳ್ತಾರೆ. ಮಹಾ ವೇದಗಳನ್ನು ತಿಳ್ಕೊಂಡವರು, ಬ್ರಾಹ್ಮಣ ಭಕ್ತರು, ನೋಡಿ ಹೇಳ್ತಾರೆ, ಬ್ರಾಹ್ಮಣ ಭಕ್ತರು, ಸತ್ಯವಾದಿಗಳು, ಒಳ್ಳೆ ಯುದ್ಧದಲ್ಲಿ ಶೂರರು, ವಿಶೇಷವಾಗಿ ತತ್ವಜ್ಞಾನ ಪಡೆದವರು ಆಗಿದ್ದರಂತೆ. ಯುದ್ಧವೂ ಮಾಡುತ್ತಾ ಇದ್ರು, ತತ್ವಜ್ಞಾನವೂ ಇತ್ತು, ಅದು ನೋಡಿ ವಿಶೇಷ. ಹಾಗೆ ನಾವು ನಮ್ಮ ಸಂಸಾರದಲ್ಲಿ ಚೆನ್ನಾಗಿ ಸಂಸಾರವನ್ನೂ ಮಾಡುತ್ತಾ ದೇವರ ಚಿಂತನೆಯನ್ನು ಒಟ್ಟೊಟ್ಟಿಗೆ ಮಾಡಬೇಕಾದ್ರೆ ಇಂಥವರ ಪಾದಸ್ಮರಣೆ ಮಾಡಬೇಕಾಗುತ್ತೆ. ನಂತರ ಮತಿನಾರನ ಎರಡನೇ ಮಗ ಪ್ರತಿರಥ, ಆತನಿಗೆ ಕಣ್ವ ಎಂಬ ಮಗ ಹುಡುತಾ ಇದ್ದಾರೆ. ಅವರಿಂದಲೇ ಕಣ್ವಾಯನರು ಅಂತ ಬರ್ತಾ ಇದ್ದಾರೆ. ಕಣ್ವನ ಮಗ ಮೇಧಾತಿಥಿ ಅಂತ. ಕಣ್ವರು ನಂತರ ಈಲಿನ ಅಂತ ಇನ್ನೊಬ್ಬ ರಾಜ. ಆತ ರಾಜನಾಗಿದ್ರು ಕೂಡ ಮಹಾಬ್ರಹ್ಮವಾದಿ, ಇಡೀ ಬ್ರಾಹ್ಮಣ ಸಮೂಹದಲ್ಲಿ ಶ್ರೇಷ್ಠ ಅಂತ, ಅಂದ್ರೆ ಬ್ರಾಹ್ಮಣರೇ ಆತನಿಗೆ ಗೌರವ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಆತನಿಗೆ ಈಲಿನಿ ಎಂಬ ಕನ್ಯಾ, ತಂಸು, ಯಾರು ಈ ವಂಶದಲ್ಲಿ ಬಂದ ತಂಸು, ಆಕೆಯನ್ನೇ ಪತ್ನಿಯನ್ನಾಗಿ ತಗೊಂಡಿದ್ದಾರೆ. ತಂಸುವಿಗೆ ಸುರೋಧ ಅಂತ ಮಗ. ಆತ ಮಹಾಧರ್ಮ ಪ್ರವರ್ತಕನಾಗಿದ್ದಾನೆ. ಧರ್ಮ ಅಂದ್ರೆ ಹೀಗೆ ಮಾಡಬೇಕು ಅಂತ ತಾವು ತಿಳಿಸಿಕೊಟ್ಟದ್ರಿಂದ ಆತನಿಗೆ ಧರ್ಮನೇತ್ರ ಅಂತ ಹೆಸರು ಬಂದಿತ್ತು. ನಂತರ ಧರ್ಮನ ನೇತ್ರನ ಪತ್ನಿ ಉಪದಾನವಿ ಅಂತ. ಅಲ್ಲಿ ನಾಲ್ಕು ಜನ ಮಕ್ಕಳು ಬರ್ತಾ ಇದ್ದಾರೆ. ಅವರೇ ದುಷ್ಯಂತ, ದುಷ್ಮಂತ, ಪ್ರವೀರ, ಅನಘ ಅಂತ ನಾಲ್ಕು ಜನ ಮಕ್ಕಳು ಬರ್ತಾ ಇದ್ದಾರೆ. ಆ ದುಷ್ಯಂತನ ಮಗನೇ ಭರತ. ಹೇಳ್ತಾರೆ ಭರತ ಮಹಾರಾಜ ಎಂಥದ್ದು ಅಂದ್ರೆ ಇಡೀ ಪ್ರಾಣಿಗಳನ್ನೆಲ್ಲ ಕಟ್ಟಿ ಹಾಕ್ತಾ ಇದ್ದಂತೆ. ಹುಲಿಗಳನ್ನ, ಸಿಂಹಗಳನ್ನ ಕಟ್ಟಿ ಹಾಕ್ಬಿಡ್ತಾ ಇದೆ ಯಾವಾಗ ಚಿಕ್ಕ ಹುಡುಗ ಇದ್ದಾರೆ. ಅಷ್ಟೇ ಅಲ್ಲ, ಹೇಳ್ತಾರೆ ಆತನಿಗೆ 10,000 ಆನೆಗಳ ಬಲ ಇತ್ತಂತೆ. ಒಂದಾನೆ ಬಲೆಗೆ ತಡ್ಕೊಳ್ಳಿಕ್ಕಾಗಲ್ಲ, 10,000 ಆನೆ ಬಲೆ ಅವರಲ್ಲಿದ್ದರೆ ಹೇಗಿರಬೇಕು. ಇನ್ನ ಲಕ್ಷಾಲಂಕಾರದಲ್ಲಿ ರಾಜರಾಜ ಗುರುಸಾರ್ವರು ತಿಳಿಸ್ತಾರೆ, ಆ ಭರತ ಆತನ ಬಲ ಎಡ ಭುಜಗಳಲ್ಲಿ ಚಕ್ರ ಶಂಖಗಳು ಒಡಮೂಡಿದುವಂತೆ. ಸಹಜವಾಗಿ ಚಕ್ರ ಶಂಖಗಳು ಆತ ಸೈನ್ಯದಿಂದ ಹೋಗ್ತಾ ಇದ್ರೆ ದೇವರ ಸುದರ್ಶನ ಚಕ್ರ ಇಡೀ ಸೈನ್ಯವನ್ನ ರಕ್ಷಣೆ ಮಾಡುತ್ತಾ ಇತ್ತು. ಯುಧಯ್ಯ ಭರತ ಚಕ್ರಿಯ ಚಕ್ರವರ್ತಿಯ ಲಕ್ಷಣ ಅಂತ ಅದ್ಭುತವಾದ ರಹಸ್ಯಗಳನ್ನ ವಾದಿರಾಜರು ತಿಳಿಸ್ತಾರೆ. ನಂತರ ದುಷ್ಯಂತನಿಗೆ ಶಕುಂತಲೆಯಲ್ಲಿ ಹುಟ್ಟಿದವನೇ ಭರತ. ನಂತರ ಗೊತ್ತಲ್ವಾ ನಿಮಗೆ ಶಕುಂತಲ ಚರಿತ್ರೆ ಗೊತ್ತಲ್ವಾ? ಏನು ಗೊತ್ತು ಹೇಳಿ? ಶಕುಂತಲೆ ಮೇನಕೈರೆ ಮಗಳು, ಹೌದು ಅದು ಗೊತ್ತು. ಕಣ್ವಾಶ್ರಮದಲ್ಲಿ ಬೆಳೆದು ಬಂದ್ರು, ದುಷ್ಯಂತರು ಬಂದ್ರು, ಗಾಂಧರ್ವ ವಿಧಿಯಿಂದ ಮದುವೆ ಆದರು, ಮಗನಾದ, ದುರ್ವಾಸರ ಶಾಪ ಬಂತು. ಹಾ, ಶಾಪ ಕೊಟ್ರು. ಅದಕ್ಕೆ ಅಲ್ಲಿ ಹೋದಾಗ ಆತ ಮರ್ತು ಹೋಗಿದ್ದ, ಆಕಾಶವಾಣಿ ಆಯಿತು, ಆದ ಮೇಲೆ ನೆನಪಾಯಿತು, ಸ್ವೀಕಾರ ಉಂಗರ ಚಿತ್ರೆ ಬಂತು ಅಲ್ವಾ? ಅಲ್ಲ, ಅದಕ್ಕೆ ನಾನು ಕೇಳಿದ್ದು ಏನು, ನಿಮಗೇನು ಗೊತ್ತಾಯಿತು ಅಂತ ಕೇಳಿದ್ದಕ್ಕೆ. ಅಲ್ವಾ, ಅದಕ್ಕೆ ನಾನು ಕೇಳಿದ್ದು ನಿಮಗೇನು ಗೊತ್ತು ಅಂತ ಕೇಳಿದ್ರೆ, ಅದಕ್ಕೆ ಸತ್ಯವಾಗಿ ಹೇಳಬೇಕಾದರೆ ಭಾರತ ನಾನು ಪೂರ್ಣವಾಗಿ ಪ್ರವಚನ ಮಾಡ್ತಾ ಬಂದಿದ್ದೆ ಎಲ್ಲಿ ಶ್ರೀಪಾರ ಮಠದಲ್ಲಿ, ನನಗೆ ತೆಗೆದು ನೋಡೋ ಭಾಗ್ಯ ಬಂದಿತ್ತು ಪೂರ್ಣವಾಗಿ. ಆಶ್ಚರ್ಯ, ಇದು ಯಾವುದು ಭಾರತದಲ್ಲಿ ಇಲ್ಲ. ದುಷ್ಯಂತ ಬಂದದ್ದೇನೋ ಸತ್ಯ, ದುಷ್ಯಂತ ಬಂದದ್ದೇನೋ ಸತ್ಯ, ಆಕೆಯನ್ನು ಬಿಟ್ಟು ಹೋದದ್ದೇನೋ ಸತ್ಯ, ಆದ ಮೇಲೆ ಆಕೆ ಅಲ್ಲಿಗೆ ಹೋಗಿ ನಿನ್ನ ಮಗ ಅಂತ ಹೇಳಿದ್ದು ಸತ್ಯ, ದೂರವಾದರೂ ಬಂದದ್ದು ಸತ್ಯ ಅಲ್ಲ, ಶಾಪ ಕೊಟ್ಟದ್ದು ಭಾರತದಲ್ಲಿ ಬರಲಿಲ್ಲ, ಏನೇನೂ ಇಲ್ಲ, ಅಲ್ಲಿಗೆ ಹೋದ ಮೇಲೆ ರಾಜ ತಿರಸ್ಕಾರ ಮಾಡಿದ್ದು ಸತ್ಯ, ತಿರಸ್ಕಾರ ಮಾಡಿದ್ದು ಸತ್ಯ, ಅದಕ್ಕೆ ಒಂದು 10 ಪುಟದಷ್ಟು ಆಕೆ ತರಾಟೆ ತಗೊಂಡದ್ದು ಸತ್ಯ ರಾಜನಿಗೆ. ಇಷ್ಟೆಲ್ಲ ಆದ ಮೇಲೆ ಆಕಾಶವಾಣಿ ಆಯಿತು, ನಿನ್ನ ಮಗನೇ ಅಂತ ಹೇಳಿದಾಗ ಸ್ವೀಕಾರ ಮಾಡಿ ಆಗ ಬಾಯಿ ಬಿಟ್ಟ ರಾಜ. ಏನದು ಅಂದರೆ, ನನಗೆ ಗೊತ್ತು ನೀನು ನನ್ನ ಹೆಂಡತಿಯೇ, ಇವ ನನ್ನ ಮಗನೇ ಅಂತ ನನಗೆ ಗೊತ್ತಿತ್ತು, ಆದರೆ ರಾಜನ ಸ್ಥಾನದಲ್ಲಿದ್ದು ನಾನು ನಿನ್ನ ಸ್ವೀಕಾರ ಮಾಡಿಬಿಟ್ರೆ ಜನಗಳು ಬೇರೆ ಮಾತಾಡಿಕೊಳ್ತಾರೆ, ಅದಕ್ಕೆ ನಾನು ನಿನ್ನ ಬೇಡ ಅಂತ ನಿಲ್ಲಿಸಿ ಆಕಾಶವಾಣಿ ಆಗುವವರೆಗಿದ್ದೆ ನಾನು, ಅದಕ್ಕೆ ನಿಲ್ಲಿಸಿದೆ ಇಲ್ಲೇ ಹೊರತು ನಿನ್ನ ಬೇಡ ಅನ್ನೋ ಉದ್ದೇಶ ನನಗಿಲ್ಲ ಅಂತ. ಇದು ಭಾರತದಲ್ಲಿ ಬರತಕ್ಕಂಥದ್ದು ಈ ಕಥೆಯಲ್ಲಿ ನಿಮಗೆ ಗೊತ್ತಾದ ಕಥೆಯಲ್ಲಿ, ಅದಕ್ಕೆ ಹೇಳಿದೆ ಕತೆ ಗೊತ್ತಾ ಅಂತ ಕೇಳಿದ್ದಿಷ್ಟೇ. ನೋಡಿ ಎಷ್ಟು ಮಿಸ್ಗೈಡ್ ಮಾಡಿಬಿಡ್ತಾರೆ ನಮ್ಮನ್ನ ಕಥೆಗಳೆಲ್ಲ, ಎಲ್ಲಿದ್ದದ್ದು ಎಲ್ಲಿಗೆ ಹೋಗ್ಬಿಡುತ್ತೆ. ಉತ್ತರ ಇಷ್ಟು, ಭಾರತದಲ್ಲಿ ಇಲ್ಲ ಅಂತ. ಅದಕ್ಕೇನು ಮಾಡ್ತೀರೋ ನೀವೇ ನೋಡಿ, ಕಾಳಿದಾಸನೇ ಬರೋದು. ಅಂದರೆ ಒಂದು ಪುರಾಣಾಂತರದಲ್ಲಿ ಎಲ್ಲಾದರೂ ಬಂದು ಬರೆದರ ನನಗಂತೂ ಗೊತ್ತಿಲ್ಲ, ಭಾರತದಲ್ಲಂತೂ ಇಲ್ಲವೇ ಇಲ್ಲ. ಭಾರತದಲ್ಲಿ ಅಲ್ಲ ನೋಡಿ, ಅಲ್ಲಿ ನಿಮಗೆ ಎಲ್ಲಿ ವಿಶೇಷ ಅಂದರೆ, ಶಾಪ ಕೊಟ್ಟು ಮರೆತೋದ ಎಂಬುದಲ್ಲ, ನಾನು ಮರೆಯಲೇ ಇಲ್ಲ ನಿನ್ನ, ನಿನ್ನ ಸ್ವೀಕಾರ ಮಾಡಿದರೆ ಎಲ್ಲರೂ ಕೂಡ ಬೇರೆ ತಪ್ಪು ತಿಳಿಯುತ್ತಾರೆ, ಅದಕ್ಕಾಗಿ ನಾನು ಕಾದೆ ಅಂತ ಹೇಳಿದರೆ ನಿನ್ನ ಶಾಪ ಉಂಗರ ಏನು ಬಂತು? ಏನೂ ಇಲ್ಲ, ಶುದ್ಧ ಕಲ್ಪನೆ ಆಯ್ತು ಅದು. ಒಂದು ವೇದವ್ಯಾಸರ ವಾಕ್ಯಕ್ಕೆ ವಿರುದ್ಧವಾದ್ದು ಯಾವುದು ನಾವು ಸ್ವೀಕಾರ ಮಾಡಲಿಕ್ಕೆ ಬೇಕಾಗಿಲ್ಲ, ಅದು ಯಾರೇ ಬರೆದಿರಲಿ, ಅದಕ್ಕೆ ಆ ವಿಷಯ ಬರಲಿ ಅಂತ ಕಾದಿದ್ದೆ ಅಷ್ಟೇ. ಸರಿ, ನಂತರ ಆ ಭರತನಿಂದಲೇ ಎಲ್ಲರಿಗೂ ಕೂಡ ಭರತರು ಅಂತ ಹೆಸರು ಬಂತು. ಅದಕ್ಕೆ ಹೇ ಭಾರತ 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 ಅಂತ ಎಲ್ಲನ್ನ ಸಂಬೋಧನೆ ಮಾಡ್ತಾರಲ್ಲ, ಯಾರ ನಮ್ಮನ್ನಲ್ಲ, ಧರ್ಮರಾಜನನ್ನ, ಅರ್ಜುನನನ್ನ, ಎಲ್ಲರನ್ನ ಸಂಬೋಧನೆ ಮಾಡುವಾಗ ಹೇ ಭಾರತ ಧರ್ಮಾತ್ಮನ್ ಅಂತ ಹೇಳಿದಾಗ ಭಾರತ ಅಂತ ಯಾಕೆ ಗೊತ್ತೋ, ನಿಮ್ಮ ವಂಶದವನೇ ಭರತ, ಆ ಭರತನ ವಂಶದಲ್ಲಿ ಬಂದವರೇ ನೀವು ಅಂತ ಜನಮೇಜಯನಿಗೆ ಹೇಳಿದ ಮಾತು. ಇನ್ನ ಅದರಿಂದ ಭರತ ದೇಶ ಬಂತು, ಅದಕ್ಕೆ ನಾವು ಭಾರತರಾದವರು, ಅವರು ಸಾಕ್ಷಾತ್ ವಂಶದಲ್ಲಿ ಬಂದವರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಭರತ ಚಕ್ರವರ್ತಿಗೆ ಮಕ್ಕಳಾಗಿ ಸತ್ತು ಹೋಗ್ತಾ ಇದ್ರಂತೆ. ತುಂಬಾ ಅಂದ್ರೆ ಹೇಳ್ತಾ ಇದ್ದಾರೆ, ಆತ ಭರತ ಚಕ್ರವರ್ತಿಗೆ ಆಗಮಿಸಿದ ದೇವತೆಗಳು ನೋಡ್ತಾ ಇದ್ದಾರೆ, ಬೃಹಸ್ಪತಿಯ ಮಗನಾಗಿರತಕ್ಕಂಥ ಭರದ್ವಾಜರೇನಿದ್ದಾರೆ ಅವರನ್ನೇ ಪುತ್ರ ರೂಪದಿಂದ ಅನುಗ್ರಹ ಮಾಡಿಕೊಟ್ರಂತೆ ದೇವತೆಗಳು. ಯಾರಿಗೆ? ಭರತರಾಜನಿಗೆ. ಇವನನ್ನೇ, ಇವನೇ ನಿನ್ನ ಮಗನಂತಿರಲಿ ಅಂತ. ಸರಿ, ಭರದ್ವಾಜರು ವಿಶೇಷವಾಗಿ ಭರತನಿಗೆ ಯಜ್ಞ ಮಾಡಿಸ್ತಾ ಇದ್ದಾರೆ. ತಾವು ಪುರೋಹಿತರು ಆದರೂ ದೇವತೆಗಳು ಕೊಟ್ಟಂತ ಮಗನ ಸ್ಥಾನದಲ್ಲೂ ನಿಂತರು. ಯಾಕೆ ಇಷ್ಟೆಲ್ಲ ಮಾಡಬೇಕು ಅಂದ್ರೆ, ಮಕ್ಕಳಾಗ್ಲಿಲ್ಲ ಅಂದ್ರೆ ಹುಚ್ಚು ಬಿಟ್ರೆ ಮದುವೆ ಆಗುತ್ತೆ, ಮದುವೆ ಆದ್ರೆ ಹುಚ್ಚು ಬಿಡುತ್ತೆ ಅಂತ. ಇಲ್ಲಿ ಇವರಿಗೆ ಮಕ್ಕಳು ಇಲ್ಲ, ಮಕ್ಕಳಿಲ್ಲದಕ್ಕೆ ಯಜ್ಞ ಮಾಡಬೇಕು ಅಂದ್ರೆ ದೇವತೆಗಳು ತಗೊಳ್ಳಲ್ಲ. ಯಾಕೆ? ಮಕ್ಕಳಿಲ್ಲದವರು ಯಜ್ಞ ಮಾಡಿದ್ರೆ ದೇವತೆಗಳು ತಗೊಳ್ಳಲ್ಲ, ಯಜ್ಞ ಮಾಡದಿದ್ರೆ ಮಕ್ಕಳಾಗಲ್ಲ, ಇನ್ಯಾಗ ಬಿಡೋದು ಹೇಗೆ? ಅದಕ್ಕೆ ದೇವತೆಗಳು ಮಗನಾಗಿ ಭರದ್ವಾಜರನ್ನ ಕೊಟ್ಟಾಗ ಮಗನ ಸ್ಥಾನ ಬಂತಲ್ಲ, ಅದಕ್ಕೆ ಯಜ್ಞ ಮಾಡುವ ಅಧಿಕಾರ ಬಂತು, ಅದಕ್ಕೆ ಯಜ್ಞ ಮಾಡಿದರೆ ನಂತರ ಮಕ್ಕಳಾದರು ಅಂತ ಇದನ್ನ ರಹಸ್ಯ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಭರತನಿಗೆ ವಿತಥ ಎಂಬ ಮಗ ಹೊಡತಾ ಇದ್ದಾರೆ. ನಂತರ ವಿತಥನಿಗೆ ಭರದ್ವಾಜ ಅಂದ್ರೆ ಅಪ್ಪನಿಂದ ಬಂದ ರಾಜ್ಯವನ್ನ ವಿತಥನಿಗೆ ಕೊಟ್ಟು ಕಾಡಿಗೆ ಹೋಗ್ತಾ ಇದ್ದಾರೆ. ವಿತಥನಿಗೆ ಸುಹೋತ್ರ, ಸುಹೋತ, ಗಯ, ಗರ್ಗ, ಕಪಿಲ ಅಂತ ಐದು ಜನ ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ಸುಹೋತ್ರನಿಗೆ ಕಾಶಿಕ, ಗೃತ್ಸಮತಿ ಅಂತ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ಕಾಶಿಕ ಮಹಾ ಜ್ಞಾನಿ, ತತ್ವಶಾಲಿ ಅಂತ ಹೇಳ್ತಾ ಇದ್ದಾರೆ. ಆತನಿಗೆ ಕಾಶೇಯ, ದೀರ್ಘ ತಪಸ ಅಂತ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ದೀರ್ಘ ತಪಸ ಬೇರೆ, ದೀರ್ಘ ತಮಸ ಬೇರೆ. ದೀರ್ಘ ತಮಸ ಅಂಬೋರು ಮಹಾ ಋಷಿಗಳು. ದೀರ್ಘ ತಮಾ ಮಾಮ ತೇಜೋಜು ಜುರ್ವಾಂ ದಶಮೇ ಯುಗೇ ಅಪಾಮರ್ಥಂ ಯಶೀನಾಂ ಬ್ರಹ್ಮಾಭವತಿ ಸಾರಥಿ. ದೀರ್ಘತಮ ಮಹಾನ್ ಜ್ಞಾನಿ ಆದಂತಹ ಋಷಿಗಳವರು. ಅವರು ಯಾರು ಅಲ್ಲ, ಬೃಹಸ್ಪತ್ಯಾಚಾರ್ಯರ ಮಕ್ಕಳು, ಮಮತಾ ಎಂಬ ಹೆಂಡತಿಯಲ್ಲಿ ಬಂದಿರತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳುತ್ತಾರೆ, ಸುಹೋತ್ರನಿಗೆ ಈ ವಂಶದಲ್ಲಿ ಬಂದಂತಹ ಸುಹೋತ್ರ, ಕಾಶಿಕ, ಗೃಹಸ್ಥಮತಿ ಎಂಬ ಇಬ್ಬರು ಮಕ್ಕಳಲ್ಲದೆ ಬೃಹತ್ ಎಂಬ ಇನ್ನೊಬ್ಬ ಮಗ ಬರ್ತಾ ಇದ್ದಾನೆ. ಇನ್ನ ಆ ಬೃಹತ್ ಎಂಬವನಿಗೆ ಅಜಮೀಢ, ದ್ವಿಮೀಢ, ಪುರುಮೀಢ ಅಂತ ಮೂರು ಜನ ಮಕ್ಕಳಾಗ್ತಾ ಇದ್ದಾರೆ. ಅಜಮೀಢನಿಗೆ ಇಬ್ಬರು ಹೆಂಡತಿಯರು, ನೀಲಿನಿ, ಕೇಳಿನಿ ಅಂತ ಇಬ್ಬರು, ಇನ್ನೊಬ್ಬಳು ಧೂಮಿನಿ ಎಂಬವಳ ಆದ್ದು. ಆ ನೀಲಿನಿ ಎಂಬವಳಲ್ಲಿ ಸುಶಾಂತಿ ಎಂಬ ಮಗ, ಸುಶಾಂತಿಯ ಮಗ ಪುರುಜಾತಿ, ಪುರುಜಾತಿಯ ಮಗ ವಾಕ್ಯಾಶ್ವ, ವಾಕ್ಯಾಶ್ವನಿಗೆ ಐದು ಜನ ಮಕ್ಕಳು ಹೊಡ್ತಾ ಇದ್ದಾರೆ, ಮೃದ್ಮುದ್ಗಲ, ಸೃಂಜಯ, ಬೃಹದಿಶು, ಯವೀನರ, ಕ್ರಿಮಿಲಾಶ್ವ ಅಂತ ಹೇಳ್ತಾ ಇದ್ದಾರೆ. ಮುದ್ಗಲನ ಮಗ ಯಾರಪ್ಪ ಅಂದ್ರೆ ಮೌದ್ಗಲ ಋಷಿಗಳು, ಕ್ಷತ್ರಿಯರು, ಕ್ಷತ್ರಿಯರನ್ನು ಬ್ರಾಹ್ಮಣರು ಬಡ್ತಾ ಇದ್ದಾರೆ. ನಂತರ ಮುಂದರ ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಕಣ್ವ ಮೌದ್ಗಲರು ಅಂತ ಅವ್ರಿಗೆ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ನಂತರ ಮೌದ್ಗಲನ ಹಿರಿಯ ಮಗನೇ ಇಂದ್ರಸೇನ ಅಂತ ಹೇಳ್ತಾ ಇದ್ದಾರೆ, ಆತ ಬ್ರಹ್ಮರ್ಷಿ ಆಗಿದ್ದ ಅಂತ ಹೇಳ್ತಾರೆ. ಇಂದ್ರಸೇನನಿಗೆ ವ್ಯಧಸ್ವ ಅಂತ ಮಗ, ವ್ಯಧಸ್ವನಿಗೆ ಮೇನಕಾದಲ್ಲಿ ಅವಳಿ ಮಕ್ಕಳು ಹೊಡ್ತಾ ಇದ್ದಾರೆ. ಯಾರು ಅಂದ್ರೆ ರಾಜರ್ಷಿ ಆಗಿರತಕ್ಕಂಥ ದಿವೋದಾಸ ಮತ್ತು ಅಹಲ್ಯ ಇಬ್ಬರು ಅವರ ಮಕ್ಕಳು. ಆ ಅಹಲ್ಯನ್ನೇ ಶರದ್ವಂತ ಮದುವೆ ಆದ್ರು. ಶರದ್ವಂತ ಅಂದ್ರೆ ಯಾರು? ಗೌತಮರು. ಗೌತಮರ ಇನ್ನೊಂದು ಹೆಸರು ಶರದ್ವಾ ಅನ್ನಂತ. ಗೌತಮರಿಗೆ ಅಹಲ್ಯೆಯಲ್ಲಿ ಮುನಿಶ್ರೇಷ್ಠರಾಗಿರತಕ್ಕಂಥ ಶತಾನಂದ ಹುಟ್ಟಿ ಬಿಡ್ತಾ ಇದ್ದಾರೆ. ಗೌತಮರ ಮಗನೇ ಶತಾನಂದ. ನಂತರ ಶತಾನಂದರ ಮಗ ಸತ್ಯಭೃತಿ. ನಂತರ ಸತ್ಯಭೃತಿಯನ್ನು ಕೂಡ ಆತನ ಪಿತಾಮಹನ ಹೆಸರನೆಂದು ಶರದ್ವಂತ ಅಂದರೆ ಕರೀತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸರಿ, ನಂತರ ಈ ಶರದ್ವಂತ ಒಂದು ಸಲ ವ್ಯಾಖ್ಯಾಳಿಗೆ ಹೋಗ್ತಾ ಹೋಗ್ತಾ ಅಕ್ಷರತೆಯೊಬ್ಬರು ಸಮೀಪದಲ್ಲಿ ಹೋದರು. ಅವರಿಗೆ ಮೋಹ ಬಂತು, ರೇತಸ್ಸು ಸ್ಖಲಿತ ಆಯಿತು. ಆ ಸ್ಖಲಿತ ಆದದ್ದನ್ನ ಅದು ಪೊದೆಯಲ್ಲಿ ಬಿತ್ತು. ಪೊದೆಯಲ್ಲಿ ಬಿದ್ದದ್ದು ಮಕ್ಕಳಾದವು. ನೋಡಿ, ಹೆಣ್ಣೆ ಬೇಕಾಗಿಲ್ಲ, ರೇತಸ್ಸು ಬಿತ್ತು ಮಕ್ಕಳಾಯಿತು ಅಂತ ಹೇಳ್ತಾ ಇದ್ದಾರೆ. ಆ ಇಬ್ಬರು ಮಕ್ಕಳು ಅಲ್ಲಿ ಪೊದೆಯಲ್ಲಿ ಬಿದ್ದಿರುವಾಗ ಬೇಟೆ ಆಡ್ಲಿಕ್ಕೆ ಬಂದವನೇ ಶಂತನು ಚಕ್ರವರ್ತಿ. ಶಂತನು ಚಕ್ರವರ್ತಿ ನೋಡಿದನಂತೆ, ಕೃಪೆಯಿಂದ ತಗೊಂಡಂತೆ. ಕೃಪೆಯಿಂದ ತಗೊಂಡದ್ದಕ್ಕೆ ಕೃಪಾ ಕೃಪಿ ಅಂತ ಇಬ್ಬರಿಗೂ ಹೆಸರು ಬಂತು ಅಂತ ಹೇಳ್ತಾರೆ. ಅದಕ್ಕೆ ಇವರನ್ನ ಶಾರದ್ವತರು, ಗೌತಮರು, ಗೌತಮ ಗೋತ್ರದವರು ಅಂತ ಕರೀತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ನೋಡಿ, ಎಲ್ಲೆಲ್ಲಿ ಬಂತು ವಂಶ, ಎಲ್ಲೆಲ್ಲಿಗೆ ಎಲ್ಲೆಲ್ಲಿ ಕನೆಕ್ಷನ್ ಹೋಗ್ತಾ ಇದೆ. ಒಂದು ಕಡೆ ಗೌತಮರು ಬಂದ್ರು, ನಂತರ ಮತ್ತು ಇನ್ನೊಂದು ಕಡೆ ವಿಶೇಷವಾಗಿರತಕ್ಕಂಥ ಕೃಪಾ ಕೃಪಿ ಅವರೆಲ್ಲ ವಿಶೇಷವಾದ ಚರ್ಯ ಬರ್ತಾ ಇದೆ. ಇನ್ನ ದಿವೋದಾಸನ ಮಗ ಬ್ರಹ್ಮರ್ಷಿ ಆಗಿರತಕ್ಕಂತಹ ಮಿತ್ರಯು ಎಂಬುವರು, ಮಿತ್ರಯುಗೆ ಮೈತ್ರಾಯಣ, ಮೈತ್ರಾಯಣ ಮಗ ಸೋಮ, ಸೋಮ ನಂತರ ಆತನಿಗೆ ಸುರಂಜಯ ಅಂತ ಬರ್ತಾ ಇದ್ದಾರೆ. ನಂತರ ಸುರಂಜಯನಿಗೆ ಪಂಚಜನ ಎಂಬ ಮಗ ಬರ್ತಾ ಇದ್ದಾರೆ. ಪಂಚಜನನ ಮಗ ರಾಜನಾದ ಸೋಮದತ್ತ, ಸೋಮದತ್ತನ ಮಗನೇ ಸಹದೇವ, ಸಹದೇವನ ಮಗ ಸೋಮಕ. ಯಾರು ಸೋಮದತ್ತ ಗೊತ್ತಲ್ವೋ? ಸೋಮದತ್ತ, ಸೋಮದತ್ತನ ಮಗನೇ ಸಹದೇವ, ಸಹದೇವನ ಮಗ ಸೋಮಕ. ನಂತರ ಈ ಅಜಮೀಢ ವಂಶ ಕ್ಷೀಣಾಯಿ ಅವಸ್ಥೆಯಲ್ಲಿರುವಾಗಲೇನೆ ಈ ಸೋಮಕ ಹುಟ್ಟಿದ, ಅಲ್ಲಿಂದ ಪೂರ್ಣವಾಗಿ ವಂಶ ಬೆಳೆಯಿತು ಅಂತ ಹೇಳ್ತಾರೆ. ಈ ಸೋಮಕನಿಗೆ ಒಬ್ಬ ಮಗ ಹುಟ್ಟಿದ, ಜಂತು ಅಂತ ಹೆಸರು, ಜಂತು. ನೋಡಿದ ರಾಜ, ಒಬ್ಬ ಮಗ ಹುಟ್ಟಿದ್ದಾನೆ, ಸರಿಯಾಗಿಲ್ಲ, ತುಂಬಾ ಮಕ್ಕಳು ವಂಶ ಬೆಳಿಬೇಕು, ಅದಕ್ಕೆ ಯಜ್ಞಕ್ಕೆ ಪಶುವಾಗಿ ಮಗನನ್ನೇ ಇಟ್ಟ. ಹೇಳುತ್ತಿದ್ದಾರೆ, ಪಶುವಾಗಿ ಮಗನನ್ನೇ ಇಟ್ಟುಕೊಂಡು 100 ಜನ ಪತ್ನಿಯರಲ್ಲಿ 100 ಜನ ಮಕ್ಕಳು ಹುಟ್ಟಿದರಂತೆ. ಅಲ್ಲ, ಸರಿಯಾ ಅಂದ್ರೆ ಅಲ್ಲಿ ಸರಿ ಇಲ್ಲ ಅಂತ ನಿರ್ಣಯ ಮಾಡುವವರು ಅಲ್ಲಿರ್ತಕ್ಕಂಥ ಮಹಾಜ್ಞಾನಿಗಳು, ಬ್ರಹ್ಮರ್ಷಿಗಳಿದ್ದರವರು. ಅವರು ಶರೀರ ಆ ಜೀವಿಗೆ ಸದ್ಗತಿ ಆಗಬೇಕು, ಹುಟ್ಟಿದ್ದು ಹೆಸರೇನು? ಜಂತು ಅಂತ. ಅಂದರೆ ಜ್ಞಾನವಿಲ್ಲದೆ ಜಂತುವಿನಂತಿದ್ದ, ಪಾಪ ಅವನಿಗೂ ಜನ್ಮ ಸಾರ್ಥಕ್ಯ ಇಲ್ಲ, ವಂಶವೂ ಇನ್ನು ಬೆಳೆಯಲ್ಲ, ಅದಕ್ಕೆ ಅವನನ್ನ ಬಲಿ ಕೊಟ್ಟರೆ ಅವನಿಗೆ ಉದ್ಧಾರ ಆಗುತ್ತೆ, ವಂಶವೂ ಬೆಳೆಯುತ್ತೆ ಅಂತ ಮಾಡಿದ್ದು. ಇಲ್ಲಿ ಕಾಠಿಣ್ಯ ಇಲ್ಲ, ಕರುಣೆ ಇದೆ. ಕರುಣೆಯಿಂದ ಆಪರೇಷನ್ ಮಾಡಿದಂತೆ ಕರುಣೆಯಿಂದ ಬಲಿ ಕೊಟ್ಟರಲ್ಲಿ. ಆದರೆ ವಾದಿರಾಜರು ಹೇಳ್ತಾರೆ, ಈ ಸೋಮಕನನ್ನ, ಸೋಮಕ ಜಂತುವನ್ನ ಬಲಿ ಕೊಟ್ಟು ಯಜ್ಞ, ಅವನ ಮಾಂಸದಿಂದ ಯಜ್ಞ ಮಾಡಿದಾಗ ಆ ಹೋಮ ಧೂಮ ಏನು ಬಂತಲ್ಲ, ಆ ಹೋಮ ಧೂಮವನ್ನ ಆಗ್ರಹಣ ಮಾಡಿದ್ದಕ್ಕೆ 100 ಜನಕ್ಕೆ ಮಕ್ಕಳಾದರಂತೆ. 100 ಜನಕ್ಕೆ ಆ ಹೋಮ ಧೂಮ ಆಗ್ರಹಣ ಮಾಡಿದ ಕೂಡಲೇ ಗರ್ಭವತಿಯರಾದರು ಅಂತ ಹೇಳ್ತಾರೆ. ಅಂತಹ ವಿಶೇಷವಾದ ಜ್ಞಾನಿಗಳು, ಬ್ರಹ್ಮರ್ಷಿಗಳು ನಿಂತು ಮಾಡಿಸಿದ ಯಜ್ಞ ಅದು. ನಂತರ ಆ 100 ಪುತ್ರರಲ್ಲಿ ಅಂದ್ರೆ 100 ಜನ ಹೆಂಡದರಲ್ಲಿ 100 ಜನ ಮಕ್ಕಳಾದರಲ್ಲ, ಅದರಲ್ಲಿ ಕಿರಿಯವನೇ ಪೃಷತ, ಪೃಷತ ಅಂತ. ಆ ಪೃಷತನೇ ಯಾರೋ ಅಲ್ಲ, ದೃಪದನ ತಂದೆ, ದೃಪದ ಮಹಾರಾಜನ ತಂದೆ. ನೋಡಿ ಅವರ ವಂಶ ಹೇಗೆ ಬಂತು ಎಂಬುದು. ನಂತರ ದೃಪದನ ಮಗ ಧೃಷ್ಟದ್ಯುಮ್ನ ಗೊತ್ತು, ಧೃಷ್ಟದ್ಯುಮ್ನ ಮಗ ಧೃಷ್ಟಕೇತು ಅಂತ ಎಲ್ಲ ಹೇಳುತ್ತಾರೆ. ಇವರೆಲ್ಲರಿಗೂ ಕೂಡ ಸೋಮಕರೇ ಅಂತ ಹೆಸರು, ಸೋಮಕರ ವಂಶ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಂತರ ಅಜಮೀಢನ 3ನೇ ಪತ್ನ ಧೂಮಿನಿ ಅಂತ ಹೇಳಿದ್ರಲ್ಲ, ಆ ಧೂಮಿನಿಗೆ ಮಕ್ಕಳಂದ್ರೆ ಮಹಾಪ್ರಾಣ ಅಂತ ಹೇಳ್ತಾ ಇದ್ದಾರೆ. ಆಕೆ ಹೇಳುತ್ತ, ಜನಮೇಜಯ, ಆಕೆ ನಿನ್ನ ಪೂರ್ವಜರ ಮಹಾಮಾತ ಅಂತ ಹೇಳ್ತಾ ಇದ್ದಾರೆ. ಧೂಮಿನಿ ತನ್ನ ಮಕ್ಕಳು ಪಡೆಯಬೇಕಂತ ಅಭಿಲಾಷೆಯಿಂದ ಸ್ವಲ್ಪ ಕಾಲ ವ್ರತಾನುಷ್ಠಾನ ಮಾಡಿದ್ಲಂತೆ. ಎಷ್ಟು ಕಾಲ? ಹತ್ತು ಸಾವಿರ ವರ್ಷಗಳ ಕಾಲ. ಹತ್ತು ಸಾವಿರ ವರ್ಷಗಳ ಕಾಲ ಮಕ್ಕಳು ಬೇಕು ಅಂತ ವ್ರತಾನುಷ್ಠಾನ ಮಾಡಿದರೆ ಹೇಗ್ ಮಾಡ್ತಾ ಇದ್ದು ಅಂದ್ರೆ, ನಿತ್ಯವೂ ಕೂಡ ಹೋಮ ಆಗಬೇಕು, ಅಷ್ಟೇ ಅಲ್ಲದೆ ಪವಿತ್ರವಾದ ಭೋಜನ ಮಿತವಾಗಿ ಮಾಡ್ತಾ ಇದ್ರಂತ. ಅಂದ್ರೆ ಭಗವಂತನನ್ನು ನಾವು ಪಡೆಯಬೇಕಾದ್ರೆ ಹಿತಮಿತವಾದ ಆಹಾರ ಬೇಕು ಅಂತ ಅಲ್ಲ, ನಮ್ಮಲ್ಲಿ ಹಿತ ಇರುತ್ತೇನೋ ಮಿತ ಇರಲ್ಲ ಸಾಮಾನ್ಯವಾಗಿ. ಆ ಮಿತಿ ಎಂಬುದು ನಾವು ನಿರ್ಣಯ ನಮ್ಮ ಪ್ರಕಾರ ಮಾಡಿಕೊಳ್ತೇವೆ, ಶಾಸ್ತ್ರ ಪ್ರಕಾರ ಇರಲ್ಲ. ಅದನ್ನ ವಿಜಯದಾಸರು ಹೇಳ್ತಾರೆ, ಯಾರ್ಯಾರು ಎಷ್ಟೆಷ್ಟು ತಿನ್ನಬೇಕು ಏನು ಎಂಬುದನ್ನ ಎಲ್ಲ ಹೇಳಿಕೊಡ್ತಾರೆ. ಯದ್ಯಪಿ ನಾವು ಹೆಚ್ಚು ತಿನ್ಲಿಕ್ಕಲ್ಲ, ವಿಜಯದಾಸರು ಹೇಳಿದ್ರೆ ತಿನ್ಲಿಕ್ಕಾಗೋದೇ ಇಲ್ಲ ನಮಗೆ. ಅವ್ರು ಹೇಳ್ತಾರೆ ಗೃಹಸ್ಥರಾದವರು ಎಷ್ಟು ತಿನ್ನಬೇಕು ಅಂದರೆ ಮೂವತ್ತೆರಡು ತುತ್ತು ತಿನ್ನಬೇಕು ಅಂತ ಹೇಳ್ತಾರೆ. ಮೂವತ್ತೆರಡು ತಿನ್ಲಿಕ್ಕಾಗುತ್ತಾ ನೀವೇ ನೋಡಿ, ಒಂದು ತುತ್ತಿನ ಸೈಜ್ ಎಷ್ಟು ಅಂತ ಹೇಳಿದರೆ ಉದಯ ಕಾಲದ್ದು ಕೂಗುವಂತಹ ಪ್ರಾಣಿ ಏನು ಪಕ್ಕಿ ಇದೆ ಅಲ್ಲ ಕೋಳಿ, ಅದರ ಮೊತ್ತದಷ್ಟು ಅಂತ. ಅಷ್ಟು ಮೂವತ್ತೆರಡು ತುತ್ತು ತಿನ್ನಬೇಕು ಅಂದರೆ ಹೊಟ್ಟೆ ನಮಗೆ ಆಗಲ್ಲ. ಆದ್ರೆ ಆಗಿನ ಕಾಲದವರು ವಿಜಯದಾಸರ ಕಾಲದವರದು ಆ ರೀತಿ ಹೇಳಿದ್ರೇನು, ಈಗಿನ ಕಾಲದವರಂದು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಲ್ಲರಿಗೂ ಶುಗರು ಬಿಪಿ ಎಲ್ಲ ಇರುತ್ತೆ, ತಿನ್ನೋದೇ ನಾಲ್ಕು ತುತ್ತು. ಎಲ್ಲ ಸನ್ಯಾಸಿಗಳನ್ನು ತಿಂತ ಹೇಳ್ತಾರೆ, ಅನ್ನ ಕಂಡ್ರೆ ಹೆದರುತ್ತಾರೆ. ಅಂದ್ರೆ ದೇವರು ಕಲಿಯುಗದಲ್ಲಿ ಸಾಧನೆ ಆಗಬೇಕು ಅಂತ ಶುಗರ್ ಬಿಪಿ ತಂದು ಕೊಟ್ಟನೋ ಏನೋ ಗೊತ್ತಿಲ್ಲ, ಎಲ್ಲರಿಗೂ ಹಿತಮಿತ ಆಹಾರ ತಂದುಕೊಟ್ಟ. ಸರಿ, ನಂತರ ಭೂಮಿನಿ ಆಕೆ ವ್ರತಾಚರಣೆ ಮಾಡಿದ ಮೇಲೆ ಆಕೆ ಹೇಳ್ತಾರೆ, ಆಕೆ ಭೋಜನ ಎಷ್ಟೇ ಮಿತವಾಗಿ ಮಾಡುತ್ತಾ ಇದ್ರು ಅಷ್ಟೇ ಅಲ್ಲದೆ ದರ್ಭೆಯ ಮೇಲೆ ಮಲಗ್ತಾ ಇದ್ರು. ವ್ರತಾಚರಣೆ ಮಾಡಿದ ಮೇಲೆ ಆಕೆಯಲ್ಲಿ ವೃಕ್ಷ ಎಂಬ ಮಗ ಬರ್ತಾ ಇದ್ದಾನೆ ಎಂದು ಹೇಳ್ತಾ ಇದ್ದಾರೆ. ಈ ವೃಕ್ಷದಿಂದ ಸಂವರಣ ಕೊಡ್ತಾ ಇದ್ದಾನೆ. ಸಂವರಣನ ಮಗನೇ ಕುರು. ಆ ಕುರುವೇ ಕುರುಕ್ಷೇತ್ರವನ್ನ ಅಂದ್ರೆ ಮಹಾಕ್ಷೇತ್ರವನ್ನ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಈ ಕುರುವಿನ ವಂಶ ಬಹಳ ದೊಡ್ಡದಾಗಿ ಬಂತು, ಅದರಿಂದಲೇ ನೀವು ಆ ವಂಶದಲ್ಲಿ ಬಂದು ಕೌರವರು ಅಂತ ಹೆಸರು ಬಂತಯ್ಯ ಅಂದ್ರು. ಕುರುವಿನ ಮಗ ಹೇಳ್ತಾ ಇದ್ದಾರೆ, ಸುಧನ್ವ ಸುಧನು ಪರೀಕ್ಷಿತ್ ಇಲ್ಲೋ ಪರೀಕ್ಷಿತ್ ಮತ್ತು ಅರಿಮೇಜಯ ಅಂತ ನಾಲ್ಕು ಜನ ಮಕ್ಕಳು ಬರ್ತಾ ಇದ್ದಾರೆ. ಸುಧನ್ವನ ಮಗ ಸುಭೋತ್ರ, ಸುಭೋತ್ರನ ಮಗ ಮತಿವಂತ, ಮತಿವಂತನ ಮಗ ಚ್ಯವನ ಅಂತ ಹೇಳ್ತಾ ಇದ್ದಾರೆ. ಇನ್ನ ಚ್ಯವನನ ಮಗ ಕೃತಯಜ್ಞ. ಕೃತಯಜ್ಞ ವಿಶೇಷವಾಗಿ ಯಜ್ಞವನ್ನ ಮಾಡಿ ಮಹಾಪರಾಕ್ರಮಿ, ಇಂದ್ರನ ಸಮಾನ ಪರಾಕ್ರಮಿಯಾಗಿರತಕ್ಕಂಥ ಉಪರಿಚರವಸು ಅಂತ ಮಗನನ್ನ ಪಡಿತಾ ಇದ್ದಾನೆ. ಅದಕ್ಕೆ ವಸ್ವಾದಿ ಉಪರಿಚರ ವಸ್ವಾದಿ ಅಂತ ಭಾರತಕ್ಕೆ ಹೇಳ್ತಾರೆ. ಅಂದ್ರೆ ಉಪರಿಚರ ವಸುವಿನ ಚರಿತ್ರೆ ಬರ್ತಾ ಇದೆ. ನಂತರ ಉಪರಿಚರ ವಸು ತನ್ನ ಹೆಂಡತಿಯಾಗಿರ್ತಕ್ಕಂಥ ಉಪರಿಚರ ವಸು ಅಂತ ಯಾಕೆ ಹೆಸರು ಬಂತ ತನಗೆ ಅಂದ್ರೆ, ಉಪರಿಚರ ಆಕಾಶದಲ್ಲೂ ತಿರುಗಾಡ್ತಾ ಇದ್ದ ವಿಮಾನದಲ್ಲಿ, ಆದ್ದರಿಂದ ತನಗೆ ಉಪರಿಚರ ವಸು ಅಂತ. ಉಪರಿಚರ ವಸು ಶೇದಿ ದೇಶೀಯನಾಗಿದ್ದ. ಈ ತನಗೆ ಹೆಂಡತಿ ಗಿರಿಕಾ, ಆಕೆಯಲ್ಲಿ ಏಳು ಜನ ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಮೊದಲನೇ ಮಗ ಬೃಹದ್ರಥ, ಇನ್ನ ಮಗಧ ದೇಶಕ್ಕೆ ಅಧಿಪತಿಯಾದ. ಎರಡನೇ ಮಗ ಪ್ರತ್ಯಗ್ರಹ, ಮೂರನೆಯವ ಮಗ ಕುಶ, ಅವನನ್ನೇ ಮಣಿವಾಹ ಅಂತ ಕರೀತಾ ಇದ್ರು. ನಾಲ್ಕನೆಯವ ಮಾರುತ, ಐದನೆಯವ ಯದು ಅಂತ ಹೇಳ್ತಾ ಇದ್ದಾರೆ. ಆರನೆಯವ ಶ್ರೇಷ್ಠ ಪುರುಷ ಅಂತ ಪ್ರಖ್ಯಾತನಾಗಿದ್ದ, ಬ್ರಹ್ಮಜ್ಞಾನಿಯಾಗಿದ್ದ ಮತ್ಸ್ಯ ಅಂತ ಹೇಳ್ತಾ ಇದ್ದಾರೆ. ಏಳನೆಯ ಮಗಳು ಕಾಳಿ ಎಂಬ ಹೆಣ್ಣು ಬರ್ತಾ ಇದ್ದಾಳೆ, ಆಕೆ ಹೆಸರೇ ಸತ್ಯವತಿ ಅಂತಲೂ ಪ್ರಸಿದ್ಧಿ ಎಂದ್ರು. ಆಕೆಯೇ ದಾಸರಾಜನ ಮಗಳಾಗಿ ಬಂತು. ನಂತರ ಕುಶಾಗ್ರ ಬೃಹದ್ರಥನ ಮಗ. ನಂತರ ಕುಶಾಗ್ರನಿಗೆ ವೃಷಭ ಎಂಬ ಮಗ ಹುಡ್ತಾ ಇದ್ದಾರೆ. ವೃಷಭನ ಮಗ ಪುಷ್ಪವಂತ, ಪುಷ್ಪವಂತನ ಮಗ ಸತ್ಯಹಿತ, ಸತ್ಯಹಿತನಿಗೆ ಊರ್ಜ, ಊರ್ಜನ ಮಗ ಸಂಭವ. ಇನ್ನ ಸಂಭವನಿಂದ ಹುಟ್ಟಿದ್ದೆ ಜರಾಸಂಭ. ಜರಾಸಂಭ ಹುಟ್ಟಿ ಬರ್ತಾ ಇದ್ದಾರೆ. ಹೇಳ್ತಾರೆ, ಶಕಲೇ ದ್ವೇ ಸವೈ ಜಾತ ಜರಯ ಸಂಧಿತ ಸತು. ಅವನು ಹುಟ್ಟುವಾಗಲೇನೆ ಎರಡು ಭಾಗವಾಗಿ ಹುಟ್ಟಿದ್ದಂತೆ ಜರಾಸಂಭ. ಜರ ಎಂಬ ರಾಕ್ಷಸಿ ಅವನನ್ನು ಜೋಡಿಸಿದ್ದಕ್ಕೆ ಅವನು ಜಯ ಸಂಧ ಸೇರಿಸಿ ಅವನಿಗೆ ಸಂಧಿ ಆಯಿತು. ಸಂಧಿ ಮಾಡಿದ್ದರು. ಜರಯ ಸಂಧಿತ ಯಸ್ಮಾತ್ ಜರಾಸಂಧ ತದಸ್ಮೃತಃ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಮುಂದೆ ಹೇಳ್ತಾ ಇದ್ದಾರೆ, ಜರಾಸಂಧನ ಮಗನೇ ಸಹದೇವ. ನೋಡಿ, ಜರಾಸಂಧ ಮಹಾ ಶಿವನಿಷ್ಠ, ಶಿವಭಕ್ತ. ಎಷ್ಟು ಶಿವಭಕ್ತ ಅಂದ್ರೆ ಗಂಗೆಯನ್ನು ನೋಡಿದ್ರೆ ಓಡೋಗ್ಬಿಡ್ತಾ ಇದ್ದ. ಗಂಗಾ ವಿಷ್ಣುವಿನ ಪಾದೋದಕ ನಮ್ಮ ಮುಟ್ಲೇಬಾರದು ಅಂತ ಹೇಳಿದ್ರೆ ಅದಕ್ಕೆ ಭೀಮಸೇನ ದೇವರನ್ನು ಎತ್ತಿ ಅದರ ಹಾಕ್ಬಿಟ್ಟಿರುತ್ತೆ. ಅವನ ಮೈಯೆಲ್ಲ ಉರಿ ಅವನಿಗೆ, ಅಯ್ಯೋ ವಿಷ್ಣು ಪಾದೋದಕಲ್ಲಿ ಬಿದ್ದನಲ್ಲ ಅಂತ ಹೇಳಿ. ಆದರೆ ಅವನ ಮಗ ಸಹದೇವ ಅಷ್ಟೇ ವಿಷ್ಣು ಭಕ್ತ. ಕೃಷ್ಣ ಅವನನ್ನು ರಕ್ಷಣೆ ಮಾಡಿ ಅವನಿಗೆ ಪಟ್ಟ ಕೊಟ್ಟು ಬರ್ತಾರೆ. ತುಂಬಾ ಬರುತ್ತೆ ಸಹದೇವನ ಚರಿತ್ರೆ ಎಲ್ಲ ಬರ್ತಾ ಇರುತ್ತೆ. ಈ ಸಹದೇವನ ಮಗ ಉದಾಯು, ಉದಾಯುವಿನ ಮಗ ಸುತಧರ್ಮ ಅಂತ ಹೇಳ್ತಾ ಇದ್ದಾರೆ. ನಂತರ ಕುರುವಿನ ಇನ್ನೊಬ್ಬ ಮಗ ಪರೀಕ್ಷಿತ, ಆತನಿಗೆ ಜನಮೇಜಯ ಎಂಬ ಇನ್ನೊಬ್ಬ ಮಗ ಬರ್ತಾ ಇದ್ದಾರೆ. ನಂತರ ಜನಮೇಜಯನಿಗೆ ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ ಮೂರು ಜನ ಮಕ್ಕಳು ಬರ್ತಾ ಇದ್ದಾರೆ. ಜನಮೇಜಯನಿಗೆ ಇನ್ನೊಬ್ಬ ಪತ್ನಿಯಲ್ಲಿ ಸುರಥ, ಮತಿವಂತ ಅಂತ ಮಕ್ಕಳು ಬರ್ತಾರೆ. ಸುರಥನಿಗೆ ವಿದೂರಥ ಅಂತ ಮಗ ಬರ್ತಾ ಇದ್ದಾನೆ. ವಿದೂರಥನ ಮಗ ವೃಕ್ಷ. ಈ ವೃಕ್ಷ ಈ ವಂಶದಲ್ಲಿ ಎರಡನೇವ ಹೇಳ್ತಾ ಇದ್ದಾರೆ. ಅಪ್ಪ ದ್ವೌ ರಕ್ಷೌ, ನಿನ್ನ ವಂಶದಲ್ಲಿ ವೃಕ್ಷ ಅಂತ ಹೆಸರಿನವರು ಇಬ್ಬರು. ದ್ವಾರೇವತ್ತು ಪರೀಕ್ಷಿತವು, ಪರೀಕ್ಷಿತದ ಹೆಸರಿಬ್ಬರು ಇಬ್ಬರೇ. ಭೀಮಸೇನಾಹ ತ್ರಯೋರಾಜನ್, ಮೂರು ಜನ ಭೀಮಸೇನರು ಬಂದಿದ್ದಾರೆ. ದ್ವಾರೇವ ಜನಮೇಜಯವು, ಜನಮೇಜಯ ಎಂಬ ಹೆಸರಿದ್ದವರು ಇಬ್ಬರೇ. ಅಂದ್ರೆ ಇಬ್ಬರು ಬಂದಿದ್ರು, ಮೊದಲೊಬ್ಬರು ಬಂದರು, ನಂತರ ಪರೀಕ್ಷಿತ ಕೊನೆಯಲ್ಲಿ ಬಂದದ್ದು. ಪರೀಕ್ಷಿತನ ಮಗನೇ ಇಲ್ಲಿ ಕತೆ ಕೇಳ್ತಾ ಇರೋದು. ಇಲ್ಲಿ ನಾವು ನೋಡಬೇಕಾಗಿದ್ದಿಷ್ಟೇ ಲೆಕ್ಕ ನೋಡಿ, ಇಬ್ಬರೇ ಇವರು ವೃಕ್ಷರು, ಇಬ್ಬರೇ ಪರೀಕ್ಷಿತರು, ಮೂವರು ಭೀಮಸೇನರು ಅಂತ ಲೆಕ್ಕ ಮಾಡಿ ಹೇಳಬೇಕಾದ್ರೆ ಇಡೀ ವಂಶದ ಪಟ್ಟಿ ತಲೆಯಲ್ಲಿರಬೇಕೋ ಇಲ್ವೋ? ಯಾರಿಗಿದೆ ಅಂದ್ರೆ ಮಹಾಜ್ಞಾನಿಗಳು ಋಷಿಗಳಾಗಿರ್ತಕ್ಕಂಥ ವೈಶಂಪಾಯನರ ತಲೆಯಲ್ಲಿ ಇವರ ಪಟ್ಟಿಯೆಲ್ಲ ಇಷ್ಟು ವಿಸ್ತಾರವಾಗಿದೆ ಅಂದ್ರೆ ಬೆಲೆ ಇಲ್ಲದವರಾದ್ರೆ ಅವರ ತಲೆಯಲ್ಲಿ ಇರ್ತಾ ಇರ್ತಾ ಇವರ ಪಟ್ಟಿ. ಎಂಥ ಮಹಾತ್ಮನಾಗಿರಬೇಕು ಇವರ ಹೆಸರುಗಳೆಲ್ಲ. ಅದಕ್ಕೆ ಆ ಜ್ಞಾನಿಗಳೆಲ್ಲ ತಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಇವರ ಹೆಸರು ಅಂದ್ರೆ ಅದು ಎಂಥದ್ದಿರಬೇಕು. ಇನ್ನೊಂದು ರಹಸ್ಯ ಏನಂದ್ರೆ ಇವರೆಲ್ಲಿಗೂ ಹೋಗ್ಲಿಲ್ಲ. ಈಗಲೂ ಹೇಳ್ತಾರೆ ಭಾರತದಲ್ಲೇ ಬರುತ್ತೆ. ಭಾರತದಲ್ಲಿ ಧರ್ಮರಾಜನ ಸಭಾ, ಒಳ್ಳೆ ಸಭಾ, ಮಯಸಭಾ ನಿರ್ಮಾಣ ಆಗುತ್ತೆ. ಆ ಸಭಾದಲ್ಲಿ ಧರ್ಮರಾಜ ಕೂತಿರುವಾಗ ನಾಳೆ ಹೇಗೋ ಆರಾಧನೆ ಬರುತ್ತಲ್ಲ ಪುರಂದರದಾಸರ ಆರಾಧನೆ, ಅಲ್ಲಿ ವರ್ಣನೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಬಂದ್ರು ತುಂಬಿದ ಸಭೆಗೆ, ಒಬ್ಬ ವ್ಯಕ್ತಿ ಬಂದ್ರು ಅಂತ ಹೇಳುತ್ತಾ ಆ ವ್ಯಕ್ತಿಯ ಪರಿಚಯ ಮೂರು ಪುಟದಷ್ಟು ಮಾಡುತ್ತಾರೆ. ಅವರು ಬಂದ ಕೂಡಲೇ ಇಡೀ ಸಭೆ ಎದ್ದು ನಿಂದಿತ್ತು. ಯಾರಪ್ಪ ಅವರು ಅಂದ್ರೆ ಯಾರಿಗೆ ನಾಲ್ಕು ವೇದಗಳು ಸಹಜವಾಗಿ ಸ್ಫೂರ್ತಿ ಬರ್ತಾ ಇರುತ್ತೋ, ಯಾರು ಕರೆದರೆ ದೇವರು ಪ್ರತ್ಯಕ್ಷ ಆಗ್ತಾ ಇರ್ತಾರೋ ಅಂತ ಎಲ್ಲ ಗುಣಗಳ ಪಟ್ಟಿ ಕೊಟ್ಟು 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 ಯಾರಪ್ಪ ಅಂತ ನಾನು ನೋಡ್ತಾ ಇದ್ರೆ ಕೊನೆಗೆ ಹೇಳ್ತಾರೆ ನಾರದರು ಅಂತ. ಎಂಥ ಪರಿಚಯ ಮಾಡಿಕೊಡ್ತಾರೆ ಪುರಂದರದಾಸರ ಆರಾಧನೆಗೆ ಹೇಳಬೇಕಾದ ಘಟ್ಟವೇ ಅದು. ಅವರ ಪರಿಚಯ ಅದ್ಭುತವಾಗಿ ಮಾಡಿಕೊಡ್ತಾರೆ. ಅಂತ ನಾರದರು ಬಂದು ಅಲ್ಲಿ ಸಭೆಯಲ್ಲಿ ಕೂತ ಮೇಲೆ ಧರ್ಮರಾಜನಿಗೆ ಹೇಳ್ತಾರೆ. ಧರ್ಮರಾಜ ಕೇಳ್ತಾನೆ, ನನ್ನ ಸಭೆ ಉತ್ತಮ ಅಂತ ನೀವು ಹೇಳಿದ್ದೀರಾ, ಇನ್ನ ಯಾವ ಯಾವ ಸಭೆಗಳಿವೆ, ಎಷ್ಟೆಷ್ಟು ಉತ್ತಮ ಅಂತ ಹೇಳಿದರೆ ವರುಣದೇವರ ಸಭಾ, ಇಂದ್ರದೇವರ ಸಭಾ, ಯಮದೇವರ ಸಭಾ, ಬ್ರಹ್ಮದೇವರ ಸಭಾ, ಎಲ್ಲ ಸಭೆಗಳನ್ನ ಹೇಳುತ್ತಾ ಈ ಪಟ್ಟಿ ಕೊಟ್ಟ ರಾಜರೆಲ್ಲ ಆ ಸಭೆಗಳಲ್ಲಿದ್ದಾರೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹೋಗಿದ್ದಲ್ಲ ಅಲ್ಲೇ ಕೂತಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಭಗವಂತನ ಚಿಂತನೆ ಜೊತೆಗೆ ತಮ್ಮ ಅನಿಷ್ಟ ಪುಣ್ಯವನ್ನ ಹೇಗೆ ಕಳ್ಕೋಬೇಕು ಅಂತ ನೋಡ್ತಾ ಇದ್ದಾರಂತೆ. ಏನು ಅವರು ಒಂದಾ ಎರಡ ಅನೇಕ ಸಾವಿರ ವರ್ಷಗಳ ಕಾಲ ಭಗವಂತನ ಚಿಂತನೆ ಮಾಡುತ್ತಾ ಕಳೆದದ್ದು ಪುಣ್ಯ ಎಂಥದ್ದು ಬಂದಿರಬೇಕು. ಅವರಿಗೆ ಬೇಕಾದಂತಹ ಗತಿ ಕೊಟ್ಟ ಮೇಲೆ ಆ ಪುಣ್ಯ ಉಳಿದು ಹೋಯಿತು. ಇನ್ನ ಒಪ್ಪಿಕೊಂಡಿದ್ದಾರೆ ಅವರು, ಜಾರಿ ಕೊಡೋಣ ಅಂತ ನೋಡ್ತಾರೆ. ಆ ನಮ್ಮಂತವರು ಕೂತು ಕೇಳುತ್ತೇವಲ್ಲ, ಸುರಿದು ಬಿಡ್ತಾರಂತೆ. ಎಷ್ಟು ಸುರಿಯಬಹುದು ಲೆಕ್ಕ ಹಾಕೋಣ ಅಂದ್ರೆ, ಪುರಾಣದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಹೇಳ್ತಾರೆ, ಒಬ್ಬ ಜೀವಿ 100 ವರ್ಷ ಬದುಕಿ ಪ್ರತಿದಿನವೂ ಮಾಡಬೇಕಾದ ಎಲ್ಲಾ ಕರ್ಮಗಳನ್ನ ಮಾಡಿ ತತ್ವಜ್ಞಾನದಿಂದ ಬದುಕಿದರೆ ಎಷ್ಟು ಪುಣ್ಯ ಬರಬೇಕೋ 8 ಕೋಟಿ, ಅಷ್ಟು ಪುಣ್ಯ ನಿತ್ಯವೂ ಬರುತ್ತೆ. ನೀವು ಕೇಳಿದರೆ ಏನು, ಇವರ ಹೆಸರನ್ನ ಭಕ್ತಿಯಿಂದ ನೆನೆದು ಕೇಳಿದ್ರೆ ಬರುತ್ತಪ್ಪ. ಇಲ್ಲದಿದ್ರೆ ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ಒಂದು ವಾರ ಇದೆ ನನ್ನ ಆಯುಷ್ಯ, ಏನಾದರೂ ರಾಜಮಾರ್ಗ ಹೇಳಿ ದೇವರು ನಾನು ಪಡೆಯಬೇಕು. ಅಲ್ಲ, ದೇವರು ಪಡಿಬೇಕಾದ್ರೆ ಮಹಾಪುಣ್ಯ ಬೇಕಯ್ಯ, ಒಂದು ವಾರದಲ್ಲಿ ಅಷ್ಟು ಪುಣ್ಯ ಸಂಪಾದನೆ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಅದಕ್ಕೇನು ಮಾಡಿದ್ರು ಸುಖಮಹರ್ಷಿಗಳು, ಸಾಯಲಿಕ್ಕೆ ಸಿದ್ಧನಾದವನಿಗೆ ಈ ಪಟ್ಟಿಯೆಲ್ಲ ಹೇಳಿದ್ರು. ಎಂಥ ಪುಣ್ಯ ಬಂತು ಅಂದರೆ ಆ ಪುಣ್ಯದಿಂದ ದೇವರು ಸಿಕ್ಕರು, ವಿಶೇಷ ತಪಸ್ಸು ಬಂತು, ಭಗವಂತನ ಅನುಗ್ರಹ ಆಯಿತು. ಅದಕ್ಕೆ ಹರಿವಂಶ ಎಂದು ನಮಗೆ ನಿದ್ದೆ ಬರುವುದು ಎರಡೇ ವಿಷಯದಲ್ಲಿ. ಈ ಪಟ್ಟಿ ಕೇಳುವಾಗ ಸಹಜವಾಗಿ ನಿದ್ದೆ ಬರುತ್ತೆ, ಯಾಕೆ ಈ ರಹಸ್ಯ ತಿಳಿಸದೆ ಪಟ್ಟಿ ಹೇಳುತ್ತೇವಾದ್ದರಿಂದ ಅಪ್ಪ ಯಾರ ಮಗ ಯಾರಾದ್ರೆ ನನಗೇನು ಅಂತ ಹೋಗ್ತಾ ಇರ್ತೇವೆ. ಎರಡನೆಯದು, ಇಷ್ಟೇ ಅತ್ಯಂತ ಪುಣ್ಯ ಕೊಡುವಂತಹ ಘಟ್ಟ ಯಾವುದು ಅಂದರೆ ಸೃಷ್ಟಿ ಪ್ರಕರಣ. ಭಾಗವತದಲ್ಲಿ ಯಾವ ಪುರಾಣ ತೆಗೀರಿ, ಸೃಷ್ಟಿ ಇಲ್ಲದೆ ಪುರಾಣವೇ ಇಲ್ಲ. ಸೃಷ್ಟಿ ಪ್ರಕರಣದ ಮೇಲೆ ಅದು ಕೇಳಿದಾಗ ಯಾರಿಗೆ ನಿದ್ದೆ ಬರುತ್ತೆ ಅವರು ಎಚ್ಚರವೇ ಆಗೋದಿಲ್ಲ. ಸೃಷ್ಟಿ ಪ್ರಕರಣ ಚೆನ್ನಾಗಿ ಕೇಳಬೇಕು, ಅದು ಕೇಳಿದರೆ ದೇವರ ಪರಿಚಯ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ, ಭಗವಂತನ ಗುಣಪೂರ್ಣತ್ವ ಪರಿಚಯ ಆಗಬೇಕಾದರೆ ಏನು ಅಂದರೆ ಸೃಷ್ಟಿಯ ಪರಿಚಯ ಆಗಬೇಕು. ಸರಿ, ನಂತರ ಈ ಎರಡನೇ ವೃಕ್ಷ ಎಂಬವರಿಗೆ ಒಬ್ಬ ಮಗ ಹುಡ್ತಾ ಇದ್ದಾರೆ. ಆ ವೃಕ್ಷನ ಮಗನೇ ಭೀಮಸೇನ. ಭೀಮಸೇನನ ಮಗ ಪ್ರತೀಪ, ಶಂತನು, ದೇವಾಪಿ ಮತ್ತು ಬಾಟ್ಲಿಕ ಅಂತ ಇವರು ಮಕ್ಕಳು ಬರ್ತಾ ಇದ್ದಾರೆ. ಇನ್ನ ಈ ಶಂತನು ಎನ್ನುವ ವಂಶದಲ್ಲಿ ಜನಮೇಜ ನೀ ಬಂದದ್ದು ಅಂತ ಹೇಳುತ್ತಾ ಬಾಟ್ಲಿಕನ ರಾಜ್ಯ ಬಹಳ ವಿಶೇಷವಾಗಿತ್ತು ಅಂತ ತಿಳಿಸಿಕೊಡ್ತಾರೆ. ಬಾಟ್ಲಿಕನ ಮಗನೇ ಸೋಮದತ್ತ. ಬಾಟ್ಲಿಕ ಯಾರು ಗೊತ್ತು ನಮಗೆ, ಪ್ರಹ್ಲಾದರಾದರೆ ಬಂದದ್ದು ಅಂತ. ನಂತರ ಆದರೆ ನಮಗೆ ಪ್ರಹ್ಲಾದರಾದರು ಅಂತ ಕಲ್ಪನೆ ಹೇಗೆ, ಚಿಕ್ಕ ಮಗು ಅಥವಾ ಬಹಳ ಮೃದುವಾದ ವ್ಯಕ್ತಿ ಅಂತ. ಪ್ರಹ್ಲಾದರಾದರಾಗಿದ್ರು ಬಾಟ್ಲಿಕರಾದರಾಗಿದ್ರು ಅವರು ಮೃದುವಾದ ವ್ಯಕ್ತಿಗಳೇ, ಯುದ್ಧಕ್ಕೆ ನಿಂತರೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಪ್ರಹ್ಲಾದರಾದರಾಗಿದ್ದಾಗಲೂ ಅಪಾರ ಯುದ್ಧಗಳು ಮಾಡಿದರು, ಅವರ ಪರಾಕ್ರಮ ಅಂತಹದ್ದು. ಹಾಗೆ ಬಾಟ್ಲಿಕರಾದರಾಗಿದ್ದಾಗೂ ಯುದ್ಧ ಹೇಳ್ತಾರೆ, ಅವರ ಎದುರಿಗೆ ನಿಲ್ಲಲಿಕ್ಕೆ ಯಾರಿಗೂ ಆಗಲ್ಲ ಅಂತ ಹೇಳ್ತಾರೆ, ಅಂತಹ ಪರಾಕ್ರಮ ಇತ್ತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇನ್ನ ಆ ಬಾಟ್ಲಿಕರಾಜನ ಮಗನೇ ಸೋಮದತ್ತ ಅಂತ ಹೇಳ್ತಾರೆ. ಸೋಮದತ್ತನ ಮಗನೇ ಭೂರಿ, ಭೂರಿಶ್ರವಸ, ಶಲ ಅಂತ 3 ಜನ ಮಕ್ಕಳಾಗ್ತಾ ಇದ್ದಾರೆ. ಇನ್ನ ಮುಂದಿನ ವಂಶವನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣ ವಸ್ತು. ನಾಳೆಯಿಂದ 10:00